ஹரி ஓம் ஸ்ரீ குருப்பியோ நம. அப்ரமம் மங்கரயித்தம் அதிடம் விமலம் சதா அனந்த தீர்த்தமத்லம் வஜேதாபத்ரயாபகம் நித்யா சித்தாந்த துத்தாந்த வித்வம்ஷண விஷ்ண ஜெய்தீத்தாக்கத்தனி பாசதாம் நோஹதம்பரே அத்திகர்த்த கல்பயம் பிரத்யத்திகர கேசரி வியாசீத குரு பூயாத் அஸ்மிஷ்டாத சித்தையே தப்போ வித்யா விரத்தியாதி சத்குணோகாகரானம் வாதராஜகுரு முந்தே ஹைகிரீவாஷிய புஜ்ய ராகவேந்திராய சத்யதமிரதாய பிரதாங்க புருஷாய அலம் தாம் காமதேனவே குருவாதிவாந்தவே வைஷ்ணவேந்தி வரேந்தவே ஸ்ரீ ராகவேந்து குருவே நமச்சிந்தையாழ்வே ஆபாதமணி பர்யந்தம் குருநாமாக்னுசாரே தென விக்னா பிரஷ்யந்தி சிதேந்திர மனோரதாஹ ஹரி ஓம் ஸ்ரீ குருபியோ நம. ஒத்து ஒன்று ஷார்ட் செஷன் மாடோண. நான் தும்ப தின கேப் பண்ணே. ஸோ இது நான் பகவத்கீதையிலே ஒன்பத்தனே அத்தியாய அதரல்லி ஏழு எட்டு ஸ்லோகங்களுக்கு பாஷ்ய தாத்பரியங்கள் நோடிதீவி. விவருத்தி கீதாவிருத்தியில் ஹேளிதது நோடோண. இது ಪ್ರಳಯ ಸೃಷ್ಟಿ ಕಾಲದಲ್ಲಿ ಭಗವಂತ ಪರಮಾತ್ಮನ ಪ್ರಕೃತಿಯ ಪಾತ್ರ ಏನು, ಭಗವಂತ ಪ್ರಕೃತಿ ಇದೆ, ನಮಗೆ ಕೆಲವು ವಿಷಯಗಳು ಗೊತ್ತು, ಆದರೆ ಮತ್ತು ಮತ್ತು ಸಂಶಯ ಬರಲಿಕ್ಕೆ ಅವಕಾಶ ಇರುವಂತಹ ವಿಷಯಗಳು. ಭಗವಂತ ಕೇವಲ ನಿಮಿತ್ತ ಕಾರಣ, ಅವನು ಉಪಾದಾನ ಕಾರಣವಲ್ಲ, ಪ್ರಕೃತಿ ಇದೆ, ಪ್ರಕೃತಿಯು ನಿತ್ಯವಾಗಿದೆ, ಜೀವ ನಿತ್ಯವಾಗಿದ್ದಾನೆ, ಅದಕ್ಕೆ ಪರಮಾತ್ಮ ಅವನ ಒಂದು ಅಧೀನದಲ್ಲಿಯೇ ಪ್ರಕೃತಿ ಎಲ್ಲ ಮಾಡುತ್ತೆ ಅಂತ ನಾವು ಕೇಳಿದ್ದೀವಿ. ಅದರ ಇದು ಅಧ್ಯಾಯದಲ್ಲಿ ಮೊದಲು ಕೃಷ್ಣ ಹೇಳಿದಂತೆ ನಾನು ಭಗವಂತನ ಬಗ್ಗೆ ಮಹಾತ್ಮ ವಿಶೇಷ ಜ್ಞಾನ, ವಿಶೇಷ ಜ್ಞಾನ ವಿಜ್ಞಾನ, ಸೊ ವಿಶೇಷವಾದ ಜ್ಞಾನ ಭಗವಂತನ ಬಗ್ಗೆ ತಿಳಿಸಿಕೊಡ್ತೀನಿ ಅಂತ ಹೇಳಿದಂತೆ ಆ ಭಗವಂತನ ಮಹಿಮೆಯನ್ನು ಹೇಳ್ತಾ ಇಲ್ಲಿ ಹೇಳ್ತಾ ಇದ್ದಾನೆ. ಏಳನೆಯ ಶ್ಲೋಕದಲ್ಲಿ ಸರ್ವಭೂತಾನಿ ಕೌಂತೆಯ್ಯ ಪ್ರಕೃತಿ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸುಜಾಮ್ಯಹಂ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಕೌಂತೆಯ್ಯ ಕುಂತಿಪುತ್ರನಾರಾಜನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ. ಕೌಂತೆಯ ಹೇ ಕೌಂತೆಯ್ಯ ಅಂತ ಸಂಬೋಧನೆ. ಇಲ್ಲಿ ಸರ್ವ ಭೂತಾನಿ ಎಲ್ಲ ಪ್ರಾಣಿಗಳು ಮಾಮಿಕಾಂ ಪ್ರಕೃತಿ ಯಾಂತಿ, ಎಂಫಸೈಸ್ ಮಾಮಿಕಾಂ ಅಂತ ಹೇಳಿ, ಮಾಮಿಕಾಂ ಅಂದ್ರೆ ನನ್ನ ಅಧೀನದಲ್ಲಿರುವಂತಹ ಪ್ರಕೃತಿಯನ್ನು ಹೊಂದತ್ತೆ. ಕಲ್ಪಕ್ಷಯೇ ಪುನಃ ತಾನಿ ಕಲ್ಪಾದ ವಿಸುಜಾಮ್ಯಹಂ, ಮತ್ತು ಅವುಗಳನ್ನು ಕಲ್ಪದ ಮೊದಲಿನಲ್ಲಿ ನಾನು ಸೃಷ್ಟಿ ಮಾಡ್ತೀನಿ. ಕಲ್ಪ ಕೊನೆಯಲ್ಲಿ ಸಂಹಾರ, ಕಲ್ಪದ ಮೊದಲಿನಲ್ಲಿ ನೆಕ್ಸ್ಟ್ ಕಲ್ಪ, ಕಲ್ಪಾದ ಅಂದ್ರೆ ನೆಕ್ಸ್ಟ್ ಕಲ್ಪದ ಮೊದಲಿನಲ್ಲಿ ಮತ್ತು ಸೃಷ್ಟಿ, ಸಂಹಾರ ಸೃಷ್ಟಿ ಕಾರ್ಯಗಳ ಸೃಷ್ಟಿ ಸಂಹಾರ ಸಂಹಾರ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಮೊದಲು ಸಂಹಾರ ಅಂದ್ರೆ ಈಗ ಇದ್ದದ್ದು ಸಂಹಾರವಾಗಿಬಿಡುತ್ತೆ ಮತ್ತು ನೆಕ್ಸ್ಟ್ ಸೃಷ್ಟಿ ಆಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಪ್ರತಿಜ್ಞಾತ ಜ್ಞಾನ ಪ್ರದರ್ಶನಾಯ ಮಯ ಇತ್ಯಾದಿನ ಹರೇಹೇ ವ್ಯಾಪ್ತತ್ವ ಸರ್ವ ಆಧಾರತ್ವಾದಿ ಉಕ್ತ್ವ ನಚ ಇತ್ಯಾದಿ ಶ್ಲೋಕದ್ವಯೇನ ತದ್ ಉಪಪಾದ್ಯ ಅಧುನಾ ಪುನಃ ಪ್ರತಿಜ್ಞಾತ ಪ್ರದರ್ಶನ ಅರ್ಥಂ ಪ್ರಳಯಾದಿ ಕಾರಣತ್ವಮಾಹ ಸರ್ವ ಇತಿ. ಸೊ ಪ್ರಳಯ ತನ್ನಿಂದಲೇ ಆಗತ್ತೆ, ಸೃಷ್ಟಿ ತನ್ನಿಂದಲೇ ಆಗತ್ತೆ ಅನ್ನುವ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಕಲ್ಪಕ್ಷಯೇ, ಸೊ ಪ್ರತಿಜ್ಞಾತ ಅಂದ್ರೆ ಪ್ರತಿಜ್ಞಾ ಅಂದ್ರೆ ಮುಂಚೆ ಪ್ರವಕ್ಷಾಮಿ ಅಂತ ಕೃಷ್ಣ ಮೊದಲು ಶುರು ಮಾಡುವಾಗ ಅಧ್ಯಾಯದಲ್ಲಿ ಹೇಳಿದ ಕೃಷ್ಣ ತಾನೆಲ್ಲವನ್ನು ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಅಂತ ಅಧ್ಯಾಯ ಶುರು ಆಗತ್ತೆ. ಅಲ್ಲಿ ಹೇಳಿದಂತೆ ಪ್ರತಿಜ್ಞೆ ಮಾಡಿದಂತೆ ಆ ಜ್ಞಾನವನ್ನು ತೋರಿಸಿಕೊಡ್ತೀನಿ ಅಂತ ಹೇಳಿದ್ದಾನೆ. ಅದನ್ನು ಹೇಳ್ತಾ ಇದ್ದಾನೆ ಮಯ ಇತ್ಯಾದಿನ. ಈ ಶ್ಲೋಕದಲ್ಲಿ ಮಯ ಅನ್ನುವ ಶ್ಲೋಕವನ್ನು ಹಿಡ್ಕೊಂಡು ಆ ಶ್ಲೋಕದಿಂದ ಹೇಳ್ತಾ ಬರ್ತಾ ಇದ್ದಾನೆ. ಸರಿ ಹೇಳಿದಂತ ಹರೇಹೇ ವ್ಯಾಪ್ತತ್ವ ಸರ್ವ ಆಧಾರತ್ವಾದಿ ಉಕ್ತ್ವ, ಹರಿಯ ವ್ಯಾಪ್ತಿ ಸರ್ವ ಆಧಾರತ್ವ ಅದೆಲ್ಲವೂ ಹೇಳಿ ಆಯಿತು. ಅದೆಲ್ಲ ಹೇಳಿದ ಮೇಲೆ ಇಲ್ಲಿ ಹೇಳ್ತಾ ಇದ್ದಾನೆ ಏನಂತ ಹೇಳಿದರೆ ಸರ್ವಭೂತಾನಿ ಎಲ್ಲ ಪ್ರಾಣಿಗಳ ವಿಷಯವನ್ನು ಹೇಳ್ತಾ ಇದ್ದಾನೆ. ಕಲ್ಪಕ್ಷಯೇ ಪ್ರಳಯ ಕಾಲೆ, ಪ್ರಳಯ ಕಲ್ಪಕ್ಷಯ ಅಂದ್ರೆ ಪ್ರಳಯ ಕಾಲೆ, ಪ್ರಳಯ ಸಮಯದಲ್ಲಿ ಕಲ್ಪ ಕೊನೆಯಾದ ಸಂದರ್ಭದಲ್ಲಿ ಸರ್ವಾಣಿ ಭೂತಾನಿ ಎಲ್ಲ ಪ್ರಾಣಿಗಳನ್ನು, ಎಲ್ಲ ಪ್ರಾಣಿಗಳು ಅಂದ್ರೆ ಜಡ ಜೀವಜಾತಾನಿ ಪ್ರಾಣಿಗಳು, ಭೂತಾನಿ ಅಂತ ಹೇಳಿದ್ರೆ ಪ್ರಾಣಿಗಳು ಅಂತ ಮಾತ್ರವಲ್ಲ, ಜಡ ವಸ್ತುಗಳು ಎಲ್ಲವೂ ಕೂಡ, ಯಾವುದೇ ಯಾವುದು ಇದ್ದ ವಸ್ತುಗಳೆಲ್ಲವೂ ಕೂಡ ಜಡ ಜೀವ ಸಹಿತವಾದದ್ದೆಲ್ಲವೂ ಕೂಡ ಜಾತಾನಿ ಎಲ್ಲವೂ ಕೂಡ ಹುಟ್ಟಿದ್ದು ಯಾವುದೇ ಯಾವುದು ಹುಟ್ಟಿದೋ ಭಗವಂತನ ಮೂಲಕವಾಗಿ, ಭಗವಂತ ನಿಮಿತ್ತವಾಗಿ ಇಟ್ಕೊಂಡು ಭಗವಂತ ನಿಮಿತ್ತ ಕಾರಣ ಆಗಿ ಯಾವುದೇ ಯಾವುದು ಬಂತು ಅವೆಲ್ಲವೂ ಕೂಡ ಮಾಮಿಕಾಂ ಅಂದ್ರೆ ಮದ್ ಅಧೀನ, ಮಾಮಿಕಾಂ ನನ್ನದ್ದಾದ ಅಂದ್ರೆ ನನ್ನ ಅಧೀನದಲ್ಲಿ ಇರುವಂತಹ ತ್ರಿಗುಣಾತ್ಮಿಕವಾದಂತಹ ಪ್ರಕೃತಿ, ಪ್ರಕೃತಿಂ ಮಾಮಿಕಾಂ ಮದಧೀನಾಂ ತ್ರಿಗುಣಾತ್ಮಿಕಾಂ ಪ್ರಕೃತಿಂ ಪ್ರಕೃತಿಯನ್ನು ಅಂದ್ರೆ ಎಲ್ಲಾ ಪ್ರಕೃತಿಯಲ್ಲಿ ಹೋಗಿ ಸೇರಿಬಿಡತ್ತೆ. ಆದ್ರೆ ಜೀವಗಳು ಪ್ರಕೃತಿಯಲ್ಲಿ ಹೋಗಿ ಸೇರೋದಿಲ್ಲವಲ್ಲ ಅಂದ್ರೆ ಜೀವಗಳ ದೇಹಗಳು ಯಾವುದಿದೋ, ಶರೀರಗಳು ಸ್ಥೂಲ ಶರೀರಗಳು ಅವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಹೋಗಿ ಸೇರತ್ತೆ. ಆದ್ದರಿಂದ ಪ್ರಕೃತಿ ಯಾಂತಿ ತತ್ರ ಲೀಯತೆ, ಪ್ರಕೃತಿಯಲ್ಲಿ ಲಯ ಹೊಂದತ್ತೆ. ಪುನಃ ಮತ್ತು ತಾನೇ ಭೂತಾನಿ ಆ ಪ್ರಾಣಿಗಳನ್ನು ಕಲ್ಪ ಆದೌ ನೆಕ್ಸ್ಟ್ ಕಲ್ಪದ ಮೊದಲಿನಲ್ಲಿ ವಿಶೇಷೇನ ವಿವಿಧತೆಯ ವಿಸುಜಾಮಿ ಅಂತ ಹೇಳಿದ. ವಿಸುಜಾಮಿ ಅಂದ್ರೆ ವಿ ಪ್ಲಸ್ ಸುಜಾಮಿ, ವಿ ಅನ್ನುವುದಕ್ಕೆ ವಿಶೇಷೇನ ವಿವಿಧತೆಯ ಅಂತ ಎರಡು ಅರ್ಥಗಳನ್ನು ಎರಡನ್ನು ಹೇಳುವಂತಹ ಪ್ರಿಫಿಕ್ಸ್. ಸೊ ಆ ಉಪಸರ್ಗ, ಸೊ ವಿ ಸುಜಾಮಿ ವಿಶೇಷವಾಗಿ ವಿವಿಧವಾಗಿ. ಏನು ವಿಶೇಷವಾಗಿ ವಿವಿಧವಾಗಿ ಅಂದ್ರೆ ಏನು? ಭಗವಂತ ವಿಶೇಷವಾಗಿ ಅಂತ ಹೇಳಿದರೆ ಭಗವಂತ ತಾನು ಸೃಷ್ಟಿ ಮಾಡುವ ರೀತಿ ಅತ್ಯಂತ ವಿಲಕ್ಷಣವಾದುದು. ಮಿಕ್ಕವರು ಮಾಡಿದಂತೆ ಏನೋ ಮಾಡ್ತಾರೆ, ಅದು ಅವರ ಅಧೀನದಲ್ಲಿರುವ ಅಂದ್ರೆ ಭಗವಂತ ಅಧೀನದಲ್ಲಿದ್ದು ಎಲ್ಲ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಭಗವಂತ ಸ್ವತಂತ್ರವಾಗಿ ಮಾಡ್ತಾನೆ, ಆದ್ದರಿಂದ ಅದು ವಿಶೇಷವಾದ ಸೃಷ್ಟಿ ಅಂದ್ರೆ ಸ್ವತಂತ್ರದಿಂದ ಮಾಡುವಂತಹದ್ದು. ವಿವಿಧತೆಯ ಅಂದ್ರೆ ನಾನಾ ವಿಧವಾದ ಸೃಷ್ಟಿ, ಅನೇಕ ವಿಧವಾದ ಸೃಷ್ಟಿ ಕಾರ್ಯಗಳು ಭಗವಂತ ಮಾಡ್ತಾನೆ. ಈ ವಿಧವಾಗಿ ಚ ಅಹಂ ಸುಜಾಮಿ ಅಂತ ವಿಸುಜಾಮಿ ಅನ್ನೋದನ್ನು ಇಲ್ಲಿ ಹೇಳಿ ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ, ಪ್ರಕೃತಿ ಸ್ವಾಂ ಅವಷ್ಟಭ್ಯ ವಿಸುಜಾಮಿ ಪುನಃ ಪುನಃ ಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್ ಅಂತೇಳಿ. ಪ್ರಕೃತಿ ಸ್ವಾಂ ಅವಷ್ಟಭ್ಯ ಅಂತೇಳಿ ಮಾಮಿಕಾಂ ಪ್ರಕೃತಿ ಅಂತ ಹೇಳಿದ್ದಾನೆ. ಅದನ್ನು ಏನು ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾನೆ, ಸರಿ ಮಾಮಿಕಾಂ ಭಗವಂತನ ಅಧೀನದಲ್ಲಿರುವ ಪ್ರಕೃತಿ ನಿಂತ್ಕೊಂಡು ಏನು ಹೇಗೆ ಸೃಷ್ಟಿ ಮಾಡ್ತಾನೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಹೇಳ್ತಾನೆ. ಪ್ರಕೃತಿ ಸ್ವಾಂ ಅಂತ ಹೇಳಿದರೆ ಸೃಷ್ಟಿಯಲ್ಲಿ ಭಗವಂತ ತಾನು ನಿಮಿತ್ತ ಕಾರಣ ಮಾತ್ರನೇ ಉಪಾದಾನ ಕಾರಣವಲ್ಲ ಅನ್ನುವುದನ್ನು ಎಂಫಸೈಸ್ ಮಾಡುವುದಕ್ಕಾಗಿ ಇದು ಹೊರಟಿದೆ. ಪ್ರಕೃತಿ ಸ್ವಾಂ ಅವಷ್ಟಭ್ಯ, ನನಗೆ ಅಧೀನದಲ್ಲಿರುವಂತಹ ಪ್ರಕೃತಿಯನ್ನೇ ಅವಷ್ಟಭ್ಯ ಆಧಾರ ಮಾಡಿಕೊಂಡು, ಅಂದ್ರೆ ಅದಿಲ್ಲದೆ ಕೂಡ ನಾನು ಮಾಡ್ತೀನಿ ಆ ಸೃಷ್ಟಿ ಅಂದ್ರೆ ಮಾಡ್ಲಿಕ್ಕಾಗತ್ತೆ ಭಗವಂತನಿಗೆ. ಮೂಲ ಪ್ರಕೃತಿಯನ್ನು ಉಪಯೋಗಿಸದೆ ಭಗವಂತ ಸೃಷ್ಟಿ ಮಾಡುವ ಸಾಮರ್ಥ್ಯವಿದೆ ಭಗವಂತನಿಗೆ, ಆದರೆ ಅವನು ಹಾಗೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಅವನು ನಿಶ್ಚಯ ಮಾಡಿಕೊಂಡಿದ್ದಾನೆ ಹಾಗೆ, ನಾನು ನಿಮಿತ್ತ ಕಾರಣ ಮಾತ್ರನೇ ಆಗಿರ್ತೀನಿ, ಯಾವುದನ್ನು ಇಲ್ಲದ್ದನ್ನು ನಾನು ಅಂದ್ರೆ ಮೂಲ ಪ್ರಕೃತಿಯಲ್ಲಿ ಇಲ್ಲದ್ದನ್ನು ನಾನು ಉಪಯೋಗಿಸೋದಿಲ್ಲ, ಅಲ್ಲಿ ಇದ್ದದ್ದನ್ನೇ ಉಪಯೋಗಿಸ್ಕೊಳ್ಳುತ್ತೀನಿ ಅಂತ ಹೇಳುವುದಕ್ಕಾಗಿ ಈ ಮಾತು ಹೇಳ್ತಾ ಇದ್ದಾನೆ. ಸ್ವಾಂ ಪ್ರಕೃತಿ ಅವಷ್ಟಭ್ಯ, ಅವಷ್ಟಭ್ಯ ಅಂದ್ರೆ ಅದನ್ನು ಆಧರಿಸಿಕೊಂಡು ಅಂತ ಅರ್ಥ. ಬಿಸುಜಾಮಿ ಪುನಃ ಪುನಃ ಮತ್ತು 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 ಸೃಷ್ಟಿಯನ್ನು ಮಾಡ್ತೀನಿ, ಯಾವುದನ್ನು ಈ ಭೂತಗ್ರಾಮಂ ಇಮಂ ಇಮಂ ಭೂತಗ್ರಾಮ, ಭೂತಗ್ರಾಮ ಅಂದ್ರೆ ಸಮೂಹ, ಪ್ರಾಣಿಗಳ ಸಮೂಹಗಳನ್ನು ಇಮಂ ಈ ಎಲ್ಲ ಪ್ರಾಣಿಗಳ ಸಮೂಹವನ್ನು, ಕೃತ್ಸ್ನಂ ಸಮಸ್ತ ಪ್ರಾಣಿಗಳ ಸಮೂಹವನ್ನು ಅವಶಂ ಪ್ರಕೃತೇರ್ವಶಾತ್, ಅವು ಅವಶ ಅಂದ್ರೆ ಅವು ಸ್ವತಂತ್ರ ತಮ್ಮ ಸ್ವವಶವಲ್ಲ. ಅವಶ ಅವಶ ಅಂತ ಹೇಳಿದ್ರೆ ಎರಡರ್ಥ, ಒಂದು ತಮ್ಮ ಅಧೀನದಲ್ಲಿ ಅವು ಇಲ್ಲ ಅಂದ್ರೆ ದೇ ಡೋಂಟ್ ಹ್ಯಾವ್ ಸ್ವಾಧೀನತ್ವ, ಯಾಕೆ ಪ್ರಕೃತೇರ್ವಶಾತ್, ಪ್ರಕೃತಿಯ ಅಧೀನದಲ್ಲಿರುವುದರಿಂದ ಸ್ವಾಧೀನತ್ವ ಇಲ್ಲದೆ ಇರುವ ಪ್ರಾಣಿಗಳು ಪ್ರಕೃತಿಯ ಅಧೀನದಲ್ಲಿದೆ, ನನ್ನ ಅಧೀನ, ವಿ ಆರ್ ಡಿಪೆಂಡೆಂಟ್ ಅಪಾನ್ ಪ್ರಕೃತಿ, ವಿ ಆರ್ ಡಿಪೆಂಡೆಂಟ್ ಅಪಾನ್ ಪರಮಾತ್ಮ, ಎರಡರ ಮೇಲೆಯೂ ಆಧಾರ ಪಟ್ಟಿದ್ದೀವಿ ಅದನ್ನು ಹೇಳ್ತಾ ಇದ್ದಾರೆ. ವಿವೃತಿಯಲ್ಲಿ ರಾಯರು ಹೇಳುವಂತಹ ಮಾತು, ಸೃಷ್ಟೌ ಪ್ರಕೃತೇಹೇ ಅನುಕ್ತೇಹೇ ಸಾಧನಾನಿ ವಿನಾಯೇವ ಸೃಷ್ಟಿಂ ಕರೋತಿ ಇತಿ ಪ್ರತೀತಿ ನಿರಾಸಾಯ ಉಕ್ತಂ ವಿವೃಣೋತಿ ಅಂದ್ರೆ ಮುಂತೆ ಹೇಳಿದ ಶ್ಲೋಕವನ್ನು ವಿವರಣೆ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಸೃಷ್ಟಿಯಲ್ಲಿ ಪ್ರಕೃತಿಯೇ ಅನುಕ್ತೇಹೇ ಸಾಧನಾನಿ ಅಂತ ಹೇಳುವ ಅಂದ್ರೆ ಭಗವಂತನಿಂದ ಸೃಷ್ಟಿಯನ್ನು ಹೇಳುವಾಗ ಪ್ರಕೃತಿಯ ಹೆಸರನ್ನು ಹೇಳದೆ ಇದ್ದಿದ್ದರಿಂದ ನಾನು ಸೃಷ್ಟಿ ಮಾಡ್ತೀನಿ, ಓಹೋ ಪ್ರಕೃತಿ ಇಲ್ಲದೇ ಸೃಷ್ಟಿ ಮಾಡ್ತಾನೆ ಅಂದ್ರೆ ಇಲ್ಲ, ಅದನ್ನು ಹೇಳುವುದಕ್ಕಾಗಿ ಪ್ರಕೃತಿ ವಿನಾ ಸೃಷ್ಟಿ ಆಗತ್ತೆ ಅನ್ನುವ ಒಂದು ಭಾವನೆ ಕೆಲವೊಂದು ಭಗವಂತನಿಗೆ ಪ್ರಕೃತಿ ಬೇಕಾಗಿಲ್ಲ, ಪ್ರಕೃತಿ ಉಪಯೋಗಿಸದೆ ಸೃಷ್ಟಿ ಮಾಡ್ತಾನೆ ಅನ್ನುವ ತಪ್ಪು ತಿಳುವಳಿ ಕೆಲವೊಂದು ಮಂದಿಗೆ ಇದೆ, ಅದನ್ನು ನಿರಾಶೆ ಮಾಡುವುದಕ್ಕಾಗಿ ಹೇಳ್ತಾ ಇದ್ದಾನೆ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಅಂತ ಹೇಳಿ, ಸ್ವಾಂ ಸ್ವ ಅಧೀನಾಂ ಪ್ರಕೃತಿಂ ತ್ರಿಗುಣಾತ್ಮಿಕಾಂ ಮೂರು ಗುಣಗಳುಳ್ಳ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಪ್ರಕೃತಿಯನ್ನು ಆಧರಿಸಿಕೊಂಡು ಅವಷ್ಟಭ್ಯ ಅಂದ್ರೆ ಉಪಾದಾನತೆಯ ಆಶ್ರಿತ್ಯ ಅಂತೇಳಿ, ಭಗವಂತ ಆಶ್ರಯಿಸಿಕೊಂಡಿದ್ದಾನೆ ಅಂದ್ರೆ ಉಪಾದಾನತೆಯ ಮಾತ್ರ ಅಂದ್ರೆ ಅವುಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಮಾತ್ರ ಭಗವಂತ ಯೂಸ್ ಮಾಡಿಕೊಂಡಿದ್ದಾನೆ ಅಷ್ಟೇ ಹೊರತು ಅವನನ್ನು ನಿಯಮನ ಮಾಡುವವರು ಯಾರೂ ಇಲ್ಲ. ಆಶ್ರಿತ್ಯ ಪ್ರಕೃತೇಹೇ ವಶಾತ್ ತದ್ ಅಧೀನತ್ವಾದ ಅವಸಂ ಸ್ವ ಅನಧೀನಂ ಅಂತೇಳಿ, ಅಂದರೆ ಇಲ್ಲಿ ಹೇಳುವಂತಹ ಮಾತು ಏನಂತೇಳಿದ್ರೆ ಈ ವಸ್ತುಗಳು ಅಂದ್ರೆ ಉಪಾದಾನತೆಯ ಅದು ಪ್ರಕೃತಿಯ ವಶದಲ್ಲಿರುವಂತಹದ್ದು ಅಂದ್ರೆ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇದ್ದಾನೆ ಅಂತೇಳಿ. ಯದ್ವಾ ಮದಧೀನ ಪ್ರಕೃತಿ ವಶತ್ವಾದೇವ ಅಕಾರವಾಚ್ಯ ಬ್ರಹ್ಮರೂಪಂ ಅದಧೀನಂ ಅಂತೇಳಿ, ಅಂದ್ರೆ ಏನು ಇಲ್ಲಿ ಅವಶಂ ಅಂದ್ರೆ ಅ ಅನ್ನೋದು ನಾರಾಯಣನ್ನೇ ಹೇಳುತ್ತೆ ಅಂತ ತಗೊಂಡ್ರೆ ಅವಶ ಅಂದ್ರೆ ಪ್ರಕೃತಿಯ ವಶದಲ್ಲಿದೆ ಅಂತ ಒಂದು, ಅವಶ ಅಂತ ಹೇಳಿದರೆ ನನ್ನ ವಶದಲ್ಲಿ ಭಗವಂತನ, ಯಾಕಂದ್ರೆ ಭಗವಂತನ ವಶದಲ್ಲಿ ಪ್ರಕೃತಿ ಇದೆ, ಪ್ರಕೃತಿಯ ವಶದಲ್ಲಿ ನಾವಿದ್ದೀವಿ ಅಂದ್ರೆ ಭಗವಂತನ ವಶದಲ್ಲಿ ಇದ್ದಂತೆ ಆಗುತ್ತೆ. ಸೊ ಈ ವಿಧವಾಗಿ ಲಾಜಿಕಲಿ ನಾವು ಪ್ರಕೃತಿಯ ವಶದಲ್ಲಿದ್ದೀವಿ, ಪ್ರಕೃತಿ ಭಗವಂತನ ವಶದಲ್ಲಿ, ಆದ್ದರಿಂದ ನಾವು ಭಗವಂತನ ವಶದಲ್ಲಿದ್ದೀವಿ, ಆದ್ದರಿಂದ ಅವಶಂ ಆ ನಾರಾಯಣ ವಶಂ ವಶದಲ್ಲಿರುವಂತಹವರಾಗಿದ್ದೀವಿ, ಎಲ್ಲ ಪ್ರಾಣಿಗಳು ಆಗಿದೆ ಅಂತ ಹೇಳಿ ಹೇಳ್ತಾ, ಪ್ರಕೃತಿಯಾದಿ ಸಾಧನ ಅವಷ್ಟಂಭೋ ನ ತೇನ ವಿನಾ ಸೃಷ್ಟುಂ ಅಸಾಮರ್ಥ್ಯಾತ್. ಅಂದರೆ ಪ್ರಕೃತಿಯ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಮಾಡುವುದಕ್ಕೆ ಕಾರಣ ಅದಿಲ್ಲದೇ ಇದ್ದರೆ ಸೃಷ್ಟಿ ಮಾಡುವ ಸಾಮರ್ಥ್ಯ ಭಗವಂತನಿಗೆ ಇಲ್ಲ ಅಂತ ತಿಳ್ಕೋಬೇಡಿ. ಅದು ಪ್ರಕೃತಿ ಇಲ್ಲದೇನೆ ಭಗವಂತನಿಗೆ ಸೃಷ್ಟಿ ಮಾಡುವ ಸಾಮರ್ಥ್ಯವಿದೆ. ಆದರೆ ಯಾಕೆ ಉಪಯೋಗಿಸಿಕೊಳ್ಳುತ್ತಾನೆ ಅಂದರೆ, ಕಿಂತು ಲೀಲೆಯ ಏವ, ಅದು ಭಗವಂತನ ಲೀಲೆ ಅಷ್ಟೇ. ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಭಗವಂತ ಸೃಷ್ಟಿ ಮಾಡ್ತಾ ಇದ್ದ ನೋಡಿ, ಅದೊಂದು ಲೀಲೆ ಒಂದು. ಅಂದರೆ ಸ್ವತಂತ್ರವಾಗಿ ಪ್ರಕೃತಿಯನ್ನು ಉಪಯೋಗಿಸದೆ ಸೃಷ್ಟಿ ಮಾಡುವ ಸಾಮರ್ಥ್ಯವಿದ್ದರೂ ಹಾಗೆ ಮಾಡದೆ ಪ್ರಕೃತಿಯನ್ನು ಉಪಯೋಗಿಸಿಕೊಳ್ಳುವುದು ಅವನ ಲೀಲೆ ಆಗಿದೆ. ಸಿ ಸಂಬಡಿ ಕ್ಯಾನ್ ಡು ಅಂಡ್ ಸ್ಟಿಲ್ ಡಸನ್ ಡು, ಯಾಕೆ ಅಂದರೆ ಅದು ಲೀಲೆ ತೋರಿಸುವುದಕ್ಕಾಗಷ್ಟೇ. ಪ್ರಕೃತಿಯಾದೇಹೆ ಸಾಧನತಾ ಅಶಕ್ತೇಹೆ ಮತ್ ಆಯತ್ತತ್ವಾದಿತಿ ಜ್ಞಾಪನಾಯ ಸ್ವಾಮ್ ಇತಿ. ಸ್ವಾಮ್ ಅಂದರೆ ಸ್ವಾಮ್, ನನ್ನದಾದಂತಹ. ಸ್ವಾಮ್ ಇತಿ ನನ್ನದಾದ ಪ್ರಕೃತಿ, ಯಾಕಂದರೆ ಅದು ಸಾಧನದಿಂದ ಸಾಧನವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೀನಿ, ಅದು ಸ್ವತಂತ್ರವಲ್ಲ, ಅದು ನನ್ನ ಅಧೀನದಲ್ಲಿದೆ ಅನ್ನುವುದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ತದುಕ್ತಂ ತದ್ ಅನನ್ಯತ್ವ ನಯೇ ಓಂ ಯುಕ್ತೇಹೇ ಶಬ್ದಾಂತರಾಚ್ಯಾವೋಂ. ಅಂದರೆ ಇಲ್ಲಿ ಬ್ರಹ್ಮಸೂತ್ರದ ಆ ಮಾತನ್ನು ಕೂಡ ಇಲ್ಲಿ ಉಪಯೋಗಿಸಿಕೊಂಡು ಆ ಯುಕ್ತಿಯಿಂದಲೂ ಕೂಡ ಪ್ರಕೃತಿ ಭಗವಂತನ ವಶದಲ್ಲೇ ಇದೆ ಅನ್ನುವ ವಿಷಯವನ್ನು ಆ ಸೂತ್ರದ ಆಧಾರವಾಗಿ ಕೂಡ ಓಂ ಯುಕ್ತೇಹೇ ಶಬ್ದಾಂತರಾಚ್ಯಾವೋಂ ಅನ್ನುವ ಬ್ರಹ್ಮಸೂತ್ರದಲ್ಲಿ ಆ ಎರಡನೇ ಅಧ್ಯಾಯದಲ್ಲಿ ಮೊದಲನೇ ಪಾದದಲ್ಲಿ ಬರುವಂತಹದ್ದು ತದ್ ಅನನ್ಯತ್ವ ಅಧಿಕರಣ ಅಂತೇಳಿ. ಭಗವಂತನನ್ನು ಬಿಟ್ಟು ಬೇರೆ ಯಾವುದರ ಮೇಲೆಯೂ ಪ್ರಕೃತಿ ಆಧಾರಪಟ್ಟಿಲ್ಲ, ಕೇವಲ ಭಗವಂತ ಒಬ್ಬನ ಮೇಲೆ ಆಧಾರಪಟ್ಟಿದೆ ಅನ್ನುವುದನ್ನು ಅಲ್ಲಿ ಹೇಳುತ್ತೆ. ಸೊ ಇದನ್ನು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಒಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ. ಸರಿ, ಪರಮಾತ್ಮನಿಗೆ ಇವೆಲ್ಲ ಮಾಡ್ತಾ ಇದ್ದಾನೆ, ಅವನಿಗೆ ಕರ್ಮ ಫಲ ಇದೆ, ಸೃಷ್ಟಿಯೆಲ್ಲ ಅವನೇ ಮಾಡ್ತಾನೆ, ಅಂದ್ರೆ ಮತ್ತೆ ಕರ್ಮ ಫಲವು ಅವನಿಗಿದ ಅಂತ ಹೇಳಿದೆ, ಕರ್ಮ ಫಲದ ಲೇಪವಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಶು ಅಂತೇಳಿ. ಅಂದರೆ ಭಗವಂತ ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ, ತಾನಿ ಕರ್ಮಾಣಿ ಆ ಕರ್ಮಗಳು ಮಾಂ ನನ್ನನ್ನು, ನ ಚ ನಿಬದ್ಧಂತಿ ಧನಂಜಯ, ಧನಂಜಯ ಅಂತ ಸಂಬೋಧನೆ ಮಾಡ್ತಾ ಆ ಕರ್ಮಗಳು ನನ್ನನ್ನು ಬಂಧಿಸುವುದಿಲ್ಲ. ನ ನಿಬದ್ಧಂತಿ ಬಂಧಿಸುವುದಿಲ್ಲ, ಯಾಕೆ ಕಾರಣ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಶು ಅಂತೇಳಿ. ಉದಾಸೀನವದಾಸೀನಂ, ನಾನು ಉದಾಸೀನನಂತೆ ಇದ್ದೀನಿ, ಆಸಕ್ತ ಅದರಲ್ಲಿ ನನಗೆ ಆಸಕ್ತಿ ಇಲ್ಲ. ಯಾವುದರಲ್ಲಿ? ತೇಷು ಕರ್ಮಸು ಆಸಕ್ತಂ, ತೇಷು ಕರ್ಮಸು ಆ ಕರ್ಮಗಳಲ್ಲಿ ಆಸಕ್ತಂ. ಅಸಕ್ತಂ ಅಶಕ್ತಂ ಅಲ್ಲ, ಅಶಕ್ತಂ ಅಂದ್ರೆ ಶಕ್ತಿ ಇಲ್ಲದೆ ಇರೋದು ಇಲ್ಲ, ಅಶಕ್ತಂ ಅಲ್ಲ ಅಸಕ್ತಂ. ಅಸಕ್ತಂ ಅಂದ್ರೆ ಶಕ್ತಿ, ಶಕ್ತಿ ಅಂದ್ರೂ ಆಸಕ್ತಿ ಅಂದ್ರೂ ಒಂದೇ, ಅದರಲ್ಲಿ ನನಗೆ ಆಸಕ್ತಿ ಇಲ್ಲ. ಅಸಕ್ತಂ ಶಕ್ತಿ ಅಂದರೂ ಆಸಕ್ತಿ ಅಂದರೂ ಒಂದೇ, ಅದರ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಇಲ್ಲ, ಅದರ ಮೇಲೆ ನನಗೆ ಅಭಿಮಾನವಿಲ್ಲ. ಯಾವುದರ ಮೇಲೆ ಅಭಿಮಾನವಿಲ್ಲ? ಈ ಎಲ್ಲ ಕರ್ಮಗಳ ಮೇಲೂ. ಎಲ್ಲ ಕರ್ಮಗಳು ಕೂಡ ನನ್ನನ್ನು ಬಂಧಿಸುವುದಿಲ್ಲ, ಯಾಕೆ ಅಂದ್ರೆ ಆ ಕರ್ಮಗಳು ಮಾಡುವಾಗ ನನಗೆ ಆ ಕರ್ಮಗಳ ಮೇಲೆ ಅಭಿಮಾನವಿಲ್ಲ. ಆ ಕರ್ಮಗಳು ಯಾಕೆ ಮಾಡ್ತಾ ಇದ್ದೀನಿ? ಇನ್ನೊಬ್ಬರಿಗಾಗಿಯೇ ಮಾಡ್ತಾ ಇದ್ದೀನಿ, ನನಗಾಗಿ ಅಲ್ಲ. ಆದ್ದರಿಂದ ಅದು ನನಗೆ ಯಾವ ಕರ್ಮ ಫಲವೂ ಹತ್ತುವುದಿಲ್ಲ ಅಂತ ಹೇಳಿ ಹೇಳುವುದು ಒಂದು. ಇನ್ನೊಂದು ಉದಾಸೀನವದಾಸೀನಂ, ಅಂದ್ರೆ ಉದಾಸೀನನಂತೆ ಇದ್ದೀನಿ. ಯಾಕೆ ಉದಾಸೀನ ಅಂತ ಹೇಳಿಬಿಡುವಲ್ಲ ಭಗವಂತ, ನಾನು ಉದಾಸೀನ ಅಂದ್ರೆ ಏನು? ಇಂಡಿಫರೆಂಟ್, ಡಸಂಟ್ ಕೇರ್, ನ್ಯೂಟ್ರಲ್ ಅನ್ನುವ ಅರ್ಥಕ್ಕಿಂತಲೂ ಇಂಡಿಫರೆಂಟ್ ಅಂತೇಳಿ. ಡಸಂಟ್ ಇವನ್ ಲುಕ್ ಅಟ್ ಇಟ್, ನಾವು ಯಾವುದಕ್ಕ ಮೇಲೆ ಉದಾಸೀನರಾಗಿದ್ದೇವೆ ಅಂದ್ರೆ ವಿ ಜಸ್ಟ್ ಇಗ್ನೋರ್ ಅಂಡ್ ಮೂವ್ ಆನ್, ಅದನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಮುಂದೆ. ಸೊ ಹಾಗೆ ಭಗವಂತ ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಇಲ್ಲ, ಅವನು ನಿಜವಾಗಿ ಉದಾಸೀನನಲ್ಲ, ಯಾಕಂದ್ರೆ ಹೀ ಇಸ್ ಡೂಯಿಂಗ್ ಎವ್ರಿಥಿಂಗ್. ಆದ್ರೆ ಉದಾಸೀನನಂತೆ, ಉದಾಸೀನನ ಲಕ್ಷಣಗಳೇನು? ಸಂಬಡಿ ಹೂ ಇಸ್ ಇಂಡಿಫರೆಂಟ್ ಆರ್ ಡಸಂಟ್ ಕೇರ್, ಅಂದ್ರೆ ಅರ್ಥ ಏನು? ಅವನಿಗೆ ಆಸಕ್ತಿ ಇಲ್ಲದೆ ಇರೋದು. ಸೊ ಎರಡು ಭಾಗಗಳಿದೆ ಯಾವುದೇ ಒಂದು ಕೆಲಸ ಮಾಡುವಾಗ. ವಿ ಹ್ಯಾವ್ ಟೂ ಥಿಂಗ್ಸ್, ಒಂದು ಆ ಕೆಲಸ ಮಾಡಬೇಕನ್ನುವ, ಅದು ಮಾಡಬೇಕು ಮಾಡ್ಬೇಕಂತ ಆಸೆ ಇರುತ್ತೆ, ಅದ್ರ ಮೇಲೆ ಆಸಕ್ತಿ ಇರುತ್ತೆ ಒಂದು. ಇನ್ನೊಂದು ಆ ಕೆಲಸ ಮಾಡುವಾಗ ಅದ್ರ ಮೇಲೆ ನಮ್ಗೆ ಧ್ಯಾಸವೂ ಇರುತ್ತೆ, ಇದು ಹೀಗಾಗಬೇಕು ಆಗಬೇಕು. ವಿ ಹ್ಯಾವ್ ಅಟ್ಯಾಚ್ಮೆಂಟ್ ಟು ಇಟ್, ವಿ ಹ್ಯಾವ್ ಪೇ ಅಟೆನ್ಷನ್ ಟು ಇಟ್, ಎಲ್ಲವೂ ಮಾಡ್ತೀವಿ ನಾರ್ಮಲ್ ಆಗಿ ನಾವು ಲೋಕದಲ್ಲಿ. ಭಗವಂತ ಹಾಗೆ ಈ ಎಲ್ಲ ಕೆಲಸಗಳು ಮಾಡುವಾಗ ಅವನು ಅದು ಮಾಡುವುದರಲ್ಲಿ ಅವನಿಗೆ ಆಸಕ್ತಿ ಇಲ್ಲ, ಆದರೆ ಅದನ್ನು ನೋಡದೆ ದೂರನೂ ಹೊಟ್ಟೋಗೋದಿಲ್ಲ. ಹಿ ಜಸ್ಟ್ ಡಸಂಟ್ ಟರ್ನ್ ಹಿಸ್ ಹೆಡ್ ಅವೇ ಫ್ರಮ್ ಇಟ್, ಎಲ್ಲದರ ಮೇಲಿಂದ ದೃಷ್ಟಿ ಕೋಣವನ್ನು ತಪ್ಪಿಸ್ಕೊಂಡು ಅದೇ ನನಗೆ ಬೇಕಾಗಿಲ್ಲ, ವೈ ಶುಡ್ ಐ ಲೆಟ್ ಮಿ ಜಸ್ಟ್ ಇಗ್ನೋರ್ ಇಟ್, ಅದರ ಮೇಲೆ ನನಗೆ ಅದನ್ನು ಬೇಕಾಗೇ ಇಲ್ಲ, ಐ ಡೋಂಟ್ ವಾಂಟ್ ಎನಿ ಆಫ್ ಇಟ್ ಅಂತ ಹೋಗೋದಿಲ್ಲ ಭಗವಂತ. ಯಾಕೆ ಹೀಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣವಿದೆ, ವಿಶೇಷವಾದ ಕಾರಣವಿದೆ. ಭಗವಂತ ನಿಜವಾಗಿ ಉದಾಸೀನನಾದರೆ, ಅಂದರೆ ಹೀ ಇಸ್ ಕಂಪ್ಲೀಟ್ಲಿ ಇಗ್ನೋರ್ಸ್ ಇಟ್, ದೆನ್ ನಥಿಂಗ್ ವಿಲ್ ಎಕ್ಸಿಸ್ಟ್. ದ್ರವ್ಯಂ ಕರ್ಮ ಚಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದ್ ಅನುಗ್ರಹತ ಸಂತಿ ನ ಸಂತಿ ಯದ್ ಉಪೇಕ್ಷೆಯ, ಉಪೇಕ್ಷಾ ಉದಾಸೀನ ಸಿಮಿಲರ್ ಶಬ್ದಗಳು. ಭಗವಂತ ಉಪೇಕ್ಷೆ ಮಾಡಿದೆ ಅಂದ್ರೆ ಅದನ್ನು ಕಡೆ ನೋಡದೆ, ಯಾವುದರ ಕಡೆ ಭಗವಂತ ನೋಡೋದಿಲ್ಲವೋ ಅದು ನಿಲ್ಲುವುದಿಲ್ಲ. ನಥಿಂಗ್ ಎಕ್ಸಿಸ್ಟ್ ಇಫ್ ಈ ಟರ್ನ್ಸ್ ಇಟ್ ಅವೇ ಹಿ ಸೆಡ್ ಅವೇ. ಅದಕ್ಕೆ ಅವನು ಉದಾಸೀನ ಅಂತ ಹೇಳ್ತಾ ಇಲ್ಲ. ಉದಾಸೀನವತ್ ಇನ್ನೊಂದೊಂದು ಶಬ್ದಗಳು ಕೂಡ ಬಹಳ ಆಳವಾದ ಅರ್ಥ ಇರುವ ಶಬ್ದಗಳು. ಉದಾಸೀನ ಅಂತ ಹೇಳಿಬಿಡ್ಬೋದು, ಉದಾಸೀನ ಅಂತ ಹೇಳೋದಿಲ್ಲ. ಎಷ್ಟು ಎಂದು ಭಗವಂತನ, ಅಫ್ಕೋರ್ಸ್ ಗೀತಾ ಭಗವದ್ಗೀತೆ ಮಹಾತ್ಮ್ಯವೇ ಅಂತದ್ದು, ಒಂದೊಂದು ಅಕ್ಷರ ಒಂದೊಂದು ಇದಕ್ಕೂ ಕೂಡ ಬಹಳ ಆಳವಾದ ಅರ್ಥಗಳಿರುತ್ತೆ. ಸೊ ಉದಾಸೀನವದಾಸೀನಂ, ಉದಾಸೀನನಂತೆ ಇರ್ತೀನಿ, ಉದಾಸೀನನಾಗಿದ್ದೀನಿ ಅಂತ ಹೇಳ್ಬೋದಾಗಿತ್ತು. ಕೃಷ್ಣ ಹೇಳೋದಿಲ್ಲ ನಾನು ಉದಾಸೀನನು ಅಂತ ಹೇಳಬಹುದು, ಅಲ್ಲ ಭಗವಂತ ಉದಾಸೀನನಲ್ಲ. ಯಾಕೆ ಉದಾಸೀನನಲ್ಲ ಅವನು? ಉದಾಸೀನ ಯಾಕೆ ಇಲ್ಲ ಅಂದ್ರೆ, ಅವನು ನಿಜವಾಗಿ ಪೂರ್ತಿ ಉದಾಸೀನನಾದರೆ ಯಾವುದು ನಿಲ್ಲುವುದಿಲ್ಲ. ಅವನು ಎಲ್ಲದರ ನಿಲುಕಡೆ ಇರುವುದಕ್ಕೆ ಅವನು ಮೂಲ ಕಾರಣ ಆಗಿದ್ದಾನೆ, ಎಲ್ಲವನ್ನು ನಡೆಸುವುದು ನಡೆಸ್ತಾನೆ, ಆದ್ರೆ ಯಾವುದರ ಮೇಲೆ ಅವನಿಗೆ ಆಸಕ್ತಿ ಇಲ್ಲ. ಅದಕ್ಕೆ ಉದಾಸೀನನ ಲಕ್ಷಣ ಏನು? ಹೀ ಇಸ್ ನಾಟ್ ಅಟ್ಯಾಚ್ ಟು ಎನಿಥಿಂಗ್, ಆಸಕ್ತಿ ಇಲ್ಲ. ಹಾಗೆ ಭಗವಂತನಿಗೆ ಆಸಕ್ತಿ ಇಲ್ಲ, ಅದಕ್ಕೆ ಉದಾಸೀನಂತೆ. ಉದಾಸೀನದ ಒಂದು ಲಕ್ಷಣ ಇದೆ, ಅದೇನು? ಹೀ ಇಸ್ ನಾಟ್ ಅಟ್ಯಾಚ್ ಟು ಎನಿಥಿಂಗ್, ಬಟ್ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಅಪಾನ್ ಹಿಮ್. ಅದಕ್ಕೆ ಅವನು ಇಲ್ಲದೆ ಇದ್ದರೆ ಯಾವುದು ಆಗೋದಿಲ್ಲ ಅನ್ನೋ ವಿಷಯ ಅವನು ಗೊತ್ತು, ಭಗವಂತನಿಗೆ ಗೊತ್ತು. ನಾನಿಲ್ಲದೆ ಇದ್ರೆ ಏನೂ ಆಗೋದಿಲ್ಲ, ಅದಕ್ಕೆ ನಾನು ಇದ್ದೆಲ್ಲವನ್ನು ಮಾಡ್ತೀನಿ, ಆದರೆ ಯಾವುದಕ್ಕೂ ನಾನು ಹತ್ಕೊಳ್ಳೋದಿಲ್ಲ. ಈ ವಿಧವಾಗಿ ಭಗವಂತನ ಮಹಾತ್ಮ್ಯ ಇರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸೋದಕ್ಕಾಗಿ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಅಂಥೇಳಿ ಅಲ್ಲಿ ಒಂದು ವಿಶೇಷವಾದ ಅಂಶವನ್ನು, ಭಗವಂತನ ಮಹಿಮೆ, ಎಲ್ಲವನ್ನೂ ಅವನೇ ನೇಮನ ಮಾಡುವುದು, ಸೃಷ್ಟಿಸಿದಿ ಲಯಗಳೆಲ್ಲ ಅವನೇ ಮಾಡುವುದು, ಎಲ್ಲದರ ಮೇಲೆ ಎಲ್ಲ ಕರ್ಮಗಳು ಅವನು ಮಾಡಿದರೂ ಯಾವುದರ ಮೇಲೂ ಅವನಿಗೆ ಆಸಕ್ತಿ ಇಲ್ಲದೇ ಇರುವುದು, ಆದರೆ ಅವನು ಅವೆಲ್ಲದಕ್ಕೂ ಇಂಡಿಫರೆಂಟ್ ಆಗಿರೋದಿಲ್ಲ, ಅವು ಮಾಡ್ತಾನೆ ಇನ್ನೊಬ್ಬರಿಗಾಗಿ ಮಾಡ್ತಾನೆ ತನಗಾಗಿ ಸ್ವಪ್ರಯೋಜನ. ಇದೇ ನಮಗೆ ಭಾಗವತದಲ್ಲಿ ಮೊದಲನೇ ಶ್ಲೋಕ ಹೊರಡುವಾಗ ಅಲ್ಲಿ ಅದಕ್ಕೆ ಅದೇ ವಿಷಯ ಬರುತ್ತೆ ನಮಗೆ. ತ್ರಿವಿಧ ಸೃಷ್ಟಿಯನ್ನು ಮಾಡುವಾಗ ಸರ್ಗೋ ಅಮೃಷ ಅಂತೇಳಿ ಅಲ್ಲಿ ಅದನ್ನೇ ಹೇಳ್ತಾರೆ. ಸೊ ಆ ವಿಷಯವನ್ನು ಅಂದ್ರೆ ಜನ್ಮಾದ್ಯ ಸಿದ್ಧವನ್ವಯಾದಿತ ಅರ್ಥೇಶು ಅಭಿಜ್ಞ ಸ್ವರ ತೇನೆ ಬ್ರಹ್ಮ ಹೃದಯ ಆದಿ ಕವಿಯ ಮುಖ್ಯಂತಿ ಎಂ ಸೂರಯ ತೇಜೋ ವಾರಿ ಮುದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಅಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಹೇಳುವಾಗ ತಿಸರ್ಗೋ ಅಮೃಷ 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 ಅಂತೇಳಿ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ, ಆದರೆ ಪರಪ್ರಯೋಜನವಿದೆ. ಅದನ್ನ ಆ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವನಿಗೆ ಯಾವ ಪ್ರಯೋಜನವಿಲ್ಲ, ಆದ್ದರಿಂದ ಅವನಿಗೆ ಆಸಕ್ತ, ಅವನಿಗೆ ಯಾವ ಕರ್ಮವೂ ಹತ್ತುವುದಿಲ್ಲ, ಆದರೆ ಪರಪ್ರಯೋಜನ ಇದೆ, ಆದ್ದರಿಂದ ಅವನು ಇಂಡಿಫರೆಂಟ್ ಅಲ್ಲ, ಅವುಗಳ ಮೇಲೆ ಅವನು ತನ್ನ ಮೇಲೆ ಆಧಾರ ಪಟ್ಟಿದೆ ಅನ್ನುವ ವಿಷಯವನ್ನು ಅವನು ತಿಳಿದಿದ್ದಾನೆ. ಅದರ ಅದಕ್ಕೆ ತಕ್ಕಂತೆ ಎಲ್ಲವನ್ನು ಮಾಡ್ತಾನೆ ಅನ್ನುವ ಈ ಇಷ್ಟು ಅಂಶಗಳನ್ನು ಕೂಡ ಇದು ಒಳಗೊಂಡಿರುವಂತಹ ಶ್ಲೋಕ ಆಗಿದೆ. ಸೊ ಇಷ್ಟುವರೆಗೆ ನಾವು ಹೇಳಿಬಿಟ್ಟು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮಿಕ್ಕ ವಿಷಯಗಳನ್ನು ಕಂಟಿನ್ಯೂ ಮಾಡೋಣ. ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇನೇವ ಬುದ್ಧ್ಯಾತ್ಮನ ವಾ ಅನುಸ್ವಭಾವಂ ಕರೋಮಿ ಇತಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.